ಬಾನುಲಿ ಶ್ರೋತೃಗಳೇ, ಟ್ರಾನ್ಸ್‌ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ. ಒಲಮೆಯ ಶ್ರೋತೃ ಬಾಂಧವರೇ, ಈಗ ಪ್ರಸಾರವಾಗುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ನಿಮ್ಮನ್ನು ಹೃತ್ಪೂರ್ವಕವಾಗಿ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಆಮಂತ್ರಿಸುತ್ತೇವೆ. ಶ್ರೋತೃಗಳೇ, ನಿಮ್ಮ ಉತ್ತೇಜನಕರವಾದ ಪತ್ರ, ಇಮೇಲ್ ಹಾಗೂ ದೂರವಾಣಿ ಕರೆಗಳಿಗಾಗಿ ನಾವು ಚಿರಋಣಿಗಳಾಗಿದ್ದೇವೆ. ಈ ದಿನವೂ ಸಹ ನಮ್ಮ ಕಾರ್ಯಕ್ರಮವನ್ನು ಆಲಿಸಿ ಪತ್ರ ಬರೆಯಿರಿ. ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ಕೈಕೊಂಡು ನಡೆಯುವಂತವರು ಧನ್ಯರೆಂದು ಸತ್ಯವೇದವು ತಿಳಿಸುತ್ತದೆ. ಆದ್ದರಿಂದ ಪ್ರಿಯರೇ, ನೀವು ಶ್ರದ್ಧೆಯಿಂದ ದೇವರ ಸಂದೇಶವನ್ನು ಆಲಿಸಿ ದೈವಾಶೀರ್ವಾದವನ್ನು ಪಡೆಯಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸುವ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಲು ಮರೆಯದಿರಿ. ಬನ್ನಿ ಪ್ರಿಯರೇ, ಆಲಿಸಿರಿ ದೈವಾನ್ವೇಷಣೆ ಕಾರ್ಯಕ್ರಮವನ್ನು.
ಬನ್ನಿ ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಆತನಿಗೆ ನಮ್ಮನ್ನೇ ಸಮರ್ಪಿಸಿಕೊಂಡು ಆತನ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕಾಗಿ ಆತನ ಸಹಾಯವನ್ನು ಪಡೆದುಕೊಳ್ಳೋಣ. ಬನ್ನಿ ಪ್ರಿಯರೇ, ದೀನತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಸಾಕಿ ಸಲಹುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತೇವೆ. ದೇವಾದಿದೇವನೇ, ರಾಜಾದಿರಾಜನೇ, ಕರ್ತರ ಕರ್ತನೇ, ಒಡೆಯರ ಒಡೆಯನೇ, ನಿನ್ನ ನಮ್ಮ ಜೀವಿತ ಕಾಲವೆಲ್ಲ ನಂಬಿಕಸ್ತನಾಗಿದ್ದುಕೊಂಡು ಇಲ್ಲಿವರೆಗೂ ನಮ್ಮನ್ನು ಆಶೀರ್ವಸಿದ ಕಾಣಿಸ್ತೋತ್ರ. ಈಗಲೂ ಕರ್ತನೇ, ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಸಗೋಪಿಸಿಕೊಳ್ತೇವೆ. ನೀನೇ ನಮ್ಮನ್ನು ನಡೆಸು, ನೀನೇ ನಮ್ಮನ್ನು ಬಲಪಡಿಸು, ನಾವೆಲ್ಲರೂ ನಿನ್ನವರಾಗಿ ಜೀವಿಸಲು ದಯ ತೋರಿಸು. ಎಲ್ಲಾ ಮಹಿಮೆ ನಿನ್ನ ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್.
ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ, ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ, ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕೃತಜ್ಞತೆಯಿಂದ ಅದು ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು.
ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನೀವೆಲ್ಲರೂ ನಿಮ್ಮ ನಿಮ್ಮ ಸತ್ಯವೇದ ಪೆನ್ ಪುಸ್ತಕದೊಂದಿಗೆ ಸಿದ್ದರಾಗಿದ್ದರಲ್ಲವೇ? ಹಾಗಾದರೆ ಪ್ರಿಯರು ಬನ್ನಿರಿ, ಈ ದಿವಸದಲ್ಲಿ ದೇವರು ನಮಗೇನು ಬೋಧಿಸುತ್ತಾನೋ ಅದನ್ನು ಆಲಿಸಿ ಧ್ಯಾನಿಸಿ ಆತನ ಜೀವಳ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ 38ನೇ ಪುಸ್ತಕವಾಗಿರುವ ಜಕರಿ ಪ್ರವಾದನೆ ಗ್ರಂಥ 2:1-7 ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಅನೇಕ ಆತ್ಮೀಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಧ್ಯಾನ ಮಾಡಿದಂಥ ವಿಷಯಗಳನ್ನು ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ನಾನು ಕಣ್ಣೆತ್ತಿ ನೋಡಲು ಈಗೋ ಕೈಯಲ್ಲಿ ಅಳತೆಯ ನೂಲನ್ನು ಹಿಡಿದುಕೊಂಡಿದ್ದವನು ಕಾಣಿಸಿದನು. ನಾನು ಅವನನ್ನು ಎಲ್ಲಿಗೆ ಹೋಗುತ್ತೆ ಎಂದು ಕೇಳಲು ಅವನು ನನಗೆ ಯೆರೂಸಲೇಮಿನ ಅಗಲ ಉದ್ದ ಇಷ್ಟಿಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು. ಈಗೋ ವಿವರಿಸುವ ದೇವದೂತನು ಮುಂದರೆದು ತನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದ ಮತ್ತೊಬ್ಬ ದೇವದೂತನಿಗೆ ಹೀಗೆ ಹೇಳಿದನು, ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು, ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳೆ ಗೋಡೆಯಿಲ್ಲದ ಹಳ್ಳಿ ಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು. ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವೂ ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯಹೋವನ ನುಡಿ ಎಂಬುದಾಗಿಯೂ, ಎಲೈ ಉತ್ತರ ದೇಶದಿಂದ ಓಡಿ ಬನ್ನಿರಿ, ಇದು ಯಹೋವನ ನುಡಿ, ಚತುರ್ದಿಕ್ಕಿನ ಗಾಳಿಗಳಂತೆ ನಿಮ್ಮನ್ನು ಚದುರಿಸಿದ್ದೇನಲ್ಲ, ಇದು ಯಹೋವನ ನುಡಿ, ಎಲೈ ಬಾಬಿಲ್ ಪುರಿಯಲ್ಲಿ ವಾಸಿಸುವ ಚೇವನಿನವರೇ ತಪ್ಪಿಸಿಕೊಂಡು ಬಂದಿರಿ ಎಂಬುದಾಗಿ ಹೇಳಿದಂಥ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದಂಥ ಎಲ್ಲ ಹಂತಗಳಲ್ಲಿ ದೇವಾದಿ ದೇವನೇ ನಮ್ಮ ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಜಕರಿ ಪರವಾದಿನ ಗ್ರಂಥ 2:8 ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ಮುಂದೆ ಮುಂದೆ ನಾವು ಧ್ಯಾನ ಮಾಡುವಂತಹ ಎಲ್ಲ ಹಂತಗಳಲ್ಲಿ ದೇವರು ನಾತುಕೊಳ್ಳೋಣ. 8 ವಚನದಲ್ಲಿ ಹೀಗೆ ಓದುತ್ತೇವೆ, ಅದೇನೆಂದರೆ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣುಗುಡ್ಡನ್ನು ತಾಕುವನಾಗಿದ್ದಾನೆ, ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳಿಸಿದ ಸೇನಾಧೀಶ್ವರ ಯಹೋವನು ನಿಮ್ಮನ್ನು ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಕಣ್ಣುಗುಡ್ಡೆ ಎಂಬುದಾಗಿ ಓದಿಕೊಂಡಿದ್ದೇವೆ. ಈ ರೀತಿಯಾಗಿ ನಾವು ಸತ್ಯವೇದದಲ್ಲಿ ಬೇರೆಯಲ್ಲಿ ಓದುವುದಿಲ್ಲ. ಕಣ್ಣುಗುಡ್ಡೆಯು ಶ್ರೇಷ್ಠವಾದದ್ದು ಹಾಗೂ ಅದು ಬಹಳ ಸುಲಭವಾಗಿ ಅಪಾಯಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬಹಳ ಭದ್ರತೆ ಬೇಕು. ಇಸ್ರಾಯೇಲರು ದೇವರ ಕಣ್ಣುಗುಡ್ಡೆಯಂತೆ ಇದ್ದಾರಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಮುಂದೆ 9 ವಚನದಲ್ಲಿ ಹೀಗೆ ಓದುತ್ತೇವೆ, ಆಹಾ, ನಾನು ಇವರ ಕೈ ಮೇಲೆ ಕೈ ಬೀಸುವೆನು, ಇವರು ತಮಗೆ ಅಡಿಯ ಆಳಾದವರಿಗೆ ಸೆರೆಯಾಗುವರು ಎಂದು ಹೇಳುತ್ತಾನೆ. ಆಗ ಸೇನಾಧೀಶ್ವರ ಯಹೋವನು ನನ್ನನ್ನು ಕಳಿಸುತ್ತಾನೆಂಬುದು ನಿಮಗೆ ಗೊತ್ತಾಗುವುದು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಇಲ್ಲಿ ನಾನು ಇವರ ಮೇಲೆ ಕೈ ಬೀಸುವೆನೆ ಎಂಬುದಾಗಿ ಓದಿಕೊಂಡಿದ್ದೇವೆ. ಯಾರು ದೇವ ಜನರಾದ ಇಸ್ರಾಲರ ವಿಷಯದಲ್ಲಿ ಕೆಟ್ಟದನ್ನು ಮಾಡುತ್ತಾರೋ ಅಂತವರು ದೇವರಿಗೆ ಕೂಡ ಶತ್ರುಗಳಾಗಿದ್ದಾರೆ. ಇವರು ತಮಗೆ ಅಡಿಯಾಳಾದವರಿಗೆ ಸರಿಯಾಗುವರು ಎಂಬುದಾಗಿ ಓದಿಕೊಂಡಿದ್ದೇವಲ್ಲವೇ. ಯಾರು ಇಸ್ರಾಲರಿಗೆ ಸಹಾಯ ಮಾಡುತ್ತಾರೋ ಅವರಿಗೆ ದೇವರು ಕೂಡ ಸಹಾಯ ಮಾಡುತ್ತಾನೆ, ಯಜಮಾನನಾಗಿರುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದೆ ನಾವು ಸತ್ಯವೇದದಲ್ಲಿ ಬರೆದಿರುವಂತಹ ಅದ್ಭುತವಾದಂತಹ ಪ್ರವಾದನೆಯ ಕುರಿತು ತಿಳ್ಕೊಳ್ಳೋಣ. ಎರಡನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಯಹೋವನು ಇಂತೆನ್ನುತ್ತಾನೆ, ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ ಎಂಬುದಾಗಿ ಓದಿಕೊಂಡಿದ್ದೇವೆ. ಚೀಯೋನ್ ಅಂದರೆ ಅದು ಯೆರೂಸಲೇಮಿನಲ್ಲಿ ಒಂದು ಚಿಕ್ಕ ಬೆಟ್ಟವಾಗಿದೆ. ದೇವರಲ್ಲಿ ಬೇರೆ ಯಾರಿಗೂ ಹೇಳದೆ ಚೀಯೋನ್ ಎಂಬುದಾಗಿ ಮಾತ್ರ ಹೇಳುತ್ತಿದ್ದಾನೆ ಈ ಪ್ರವಾದಿನಿಯು. ಬೇರೆ ಯಾರಿಗೂ ಹೇಳದೆ ಇಸ್ರಾಯೇಲರಿಗೆ ಹಾಗೂ ನಮಗೆ ಹೇಳುವಂತ ಹೇಳಿಕೆಯಾಗಿದೆ. ಇಲ್ಲಿ ಸರ್ವಶಕ್ತನಾದ ದೇವರು ಪ್ರತ್ಯೇಕವಾಗಿ ಚೀಯೋನಿಗೆ ಹೇಳುತ್ತಿದ್ದಾನೆ. ಚೀಯೋನ್ ಅದು ಇಸ್ರಾಯೇಲರಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಪ್ರವಾದಿಯಾದ ಜಕರಿಯನು ಹೀಗೆ ಬರೀತಾ ಇದ್ದಾನೆ, ಅದನೆಂದರೆ ಚೀಯೋನ್ ನಗರಿಯೇ ಎಂಬುದಾಗಿ. ದೇವರು ಇಸ್ರಾಯೇಲರಿಗೆ ಹೇಳುವಾಗ ಇದೇ ರೀತಿಯಲ್ಲಿ ಹೇಳುತ್ತಾನೆ. ಅಂದರೆ ಇಲ್ಲಿ ಬರೆದಿರುವಂತಹ ವಿಷಯಗಳು ಅದು ಇಸ್ರಾಯೇಲರಿಗೆ ಅನ್ವಯವಾಗುತ್ತದೆ, ಆದರೆ ಬೇರೆಯವರಿಗೆ ಅನ್ವಯವಾಗುವುದಿಲ್ಲ. 10ನೇ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ಇಗೋ ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ದೇವರಂದರೆ ಇದೇ ಅರ್ಥ. ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನು ಸಂಧಿಸುವುದಕ್ಕಾಗಿ ಚೀಯೋನಿಗೆ ಬರಲಿದ್ದಾನೆ. 11 ಹಾಗೂ 12ನೇ ವಚನಗಳಲ್ಲಿ ಹೀಗೆ ಓದುತ್ತೇವೆ. ಆ ಕಾಲದಲ್ಲಿ ಬಹು ಜನಾಂಗಗಳು ಯಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವು, ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶರ ಯಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು. ಯಹೋವನು ಮೀಸಲಾದ ದೇಶದಲ್ಲಿ ಯಹೋದವನು ತನ್ನ ಸ್ವಾಸ್ಥ್ಯವನ್ನಾಗಿ ಅನುಭವಿಸುವನು, ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಎಂಬುದಾಗಿ. ಪ್ರಿಯರ ದಯಮಾಡಿ ಗಮನಿಸಿ, ಇಲ್ಲಿ ಜಕರ್ಯನು ಬೇರೆಯವರ ವಿಷಯದಲ್ಲಿ ಬರೆಯುವುದೇನೆಂದರೆ ಅವರೂ ಕೂಡ ದೇವರ ಸ್ವಾಸ್ಥ್ಯದಲ್ಲಿ ಸೇರುತ್ತಾರೆ ಎಂಬುದಾಗಿ. ಬೇರೆಯವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಸರ್ವಶಕ್ತನಾದ ದೇವರು ಯಹೂದಕ್ಕೆ ಮಾಡಿದ ವಾಗ್ದಾನದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಸತ್ಯವೇದದಲ್ಲಿ ಯೆರೂಸಲೇಮಿಗೆ ಪರಿಶುದ್ಧ ಪಟ್ಟಣ ಎಂಬುದಾಗಿ ಕರೆಯಲಾಗುತ್ತದೆ, ಆದರೆ ಇಂದು ಅದು ಪರಿಶುದ್ಧ ಪಟ್ಟಣವಾಗಿಲ್ಲ. ಅಲ್ಲಿ ಯೇಸುಕ್ರಿಸ್ತನು ಒಂದು ಸಮಯದಲ್ಲಿ ನಡೆದಾಡಿದನು. ಯಾವಾಗ ಯೇಸುಕ್ರಿಸ್ತನು ಮತ್ತೆ ಅಲ್ಲಿ ನಡೆದಾಡುತ್ತಾನೋ ಆಗ ಅದು ಪರಿಶುದ್ಧವಾಗುವುದು. 12ನೇ ವಚನದ ಕೊನೆಯಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಎಂಬುದಾಗಿ. ಆದರೆ ಪ್ರಿಯರೇ, ಆತನು ಇಂದು ಅದನ್ನು ಆರಿಸಿಕೊಂಡಿಲ್ಲ. ಯಾವಾಗ ಆತನು ಮತ್ತೆ ಈ ಲೋಕಕ್ಕೆ ಬರುತ್ತಾನೋ ಆಗ ಆತನು ಯೆರೂಸಲೇಮನ್ನು ತನ್ನ ಕೇಂದ್ರ ಪಟ್ಟಣವನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರ ವಾಕ್ಯಕ್ಕೆ ಅಥವಾ ದೇವರ ಪ್ರವಾದನೆಗೆ ಬದಲಾಗಿ ಯಾವ ವಾಕ್ಯವೂ ಯಾವ ಪ್ರವಾದನೆಯೂ ಇಲ್ಲ. ಯೆಶಾಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 2 ಹಾಗೂ 3ನೇ ವಚನಗಳಲ್ಲಿ ಹೀಗೆ ಓದುತ್ತೇವೆ. ಅಂತ್ಯಕಾಲದಲ್ಲಿ ಯಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯಹೋವನ ಪರ್ವತಕ್ಕೆ, ಯಾಕೋಬಿರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆಂದು ಹೇಳುವರು. ಯಾಕೆಂದರೆ ಚೀಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯಹೋವನ ವಾಕ್ಯವು ಹೊರಡುವು ಎಂಬುದಾಗಿ. ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ಈ ಎಲ್ಲ ಸಂಗತಿಗಳು ಒಂದು ದಿನ ಯೇಸುಕ್ರಿಸ್ತನು ತನ್ನ ನೀತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ನಡೆಯುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಜಕರ ಪ್ರವಾದನ ಗ್ರಂಥ 2:13 ವಚನವನ್ನು ಓದುವಾಗ, ಯೆಹೋವನು ತನ್ನ ಪರಿಶುದ್ಧ ನಿವಾಸದಿಂದ ಎದ್ದು ಹೊರಟಿದ್ದಾನೆ, ನರಪ್ರಾಣಿಗಳೇ ನೀವೆಲ್ಲ ಆತನ ಮುಂದೆ ಮೌನವಾಗಿರ್ರಿ ಎಂಬುದಾಗಿ. ಪ್ರಿಯರೇ, ಯಾವಾಗ ಯೇಸುಕ್ರಿಸ್ತನು ಈ ಭೂಮಿಗೆ ಬರುತ್ತಾನೋ ಆಗ ಭೂಲೋಕವೆಲ್ಲ ಮೌನವಾಗಿರುತ್ತದೆ. ಇಂದು ನಾವು ಎಲ್ಲಿ ನೋಡಿದರೂ ಜನರು ಸ್ವಾತಂತ್ರ್ಯದ ಕುರಿತು ಹೋರಾಟ ಮಾಡುವುದನ್ನು ಕೇಳಿಸಿಕೊಳ್ಳುತ್ತೇವೆ. ಆದರೆ ಮುಂದೆ ಒಂದು ದಿನ ಯೇಸು ಕ್ರಿಸ್ತನು ನಮಗೆ ಎಲ್ಲದರ ಮೇಲೆ ಸ್ವಾತಂತ್ರ್ಯವನ್ನು ಕೊಡಲಿದ್ದಾನೆ. ಆಗ ಮಾನವರು ಲೋಕದ ವಿಷಯಕ್ಕಾಗಿ ಸ್ವಾತಂತ್ರ್ಯ ಬೇಕು ಎಂಬುದಾಗಿ ಕೇಳುವಂತ ಕೂಗು ನಿಂತು ಹೋಗುತ್ತದೆ. ಈ ಎಲ್ಲ ವಿಷಯಗಳು ಅಂದು ಜಕರನ್ನು ಜೀವಿಸಿದ್ದ ಕಾಲದಲ್ಲಿ ನಡೆಯಿತು. ಅಂದಿನವರಿಗೆ ಅದು ಒಂದು ಆಧರಣೀಯ ಸಂದೇಶವಾಗಿತ್ತು. ಅದು ನಮಗೂ ಕೂಡ ಆಧರಣೀಯ ಸಂದೇಶವಾಗಿರುತ್ತದೆ. ಅದು ನಮ್ಮನ್ನು ಆತ್ಮೀಕ ವಿಷಯದಲ್ಲಿ ಉತ್ತೇಜನ ಪಡಿಸುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಿಷಯವನ್ನು ನಾವು ಅರಿಯಬೇಕು, ಅದೇನೆಂದರೆ ನಮ್ಮೆಲ್ಲರ ವಿಷಯದಲ್ಲಿ ದೇವರು ತನ್ನದೇ ಆದಂತಹ ಯೋಜನೆಯನ್ನು ಹಾಕಿಕೊಂಡಿದ್ದಾನೆ. ಆತನು ನಮ್ಮೆಲ್ಲರ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಿದ್ದಾನೆ. ಆತನು ನಮ್ಮನ್ನು ತನ್ನ ಚಿತ್ತಕ್ಕೆ ಅನುಸಾರ ಉಪಯೋಗಿಸಿಕೊಳ್ಳಲು ಬಯಸುತ್ತಾನೆ. ನಾವು ಈ ಲೋಕವನ್ನು ಹಿಂಬಾಲಿಸದೆ ಯೇಸು ಕ್ರಿಸ್ತನ ಬಳಿಗೆ ಹಿಂದೆ ಬಂದು ಆತನು ತೋರಿಸುವಂತಹ ಮಾರ್ಗದಲ್ಲಿ ಸಾಗುತ್ತಾ ಆತನ ಆಶೀರ್ವಾದಕನ ಪಾತ್ರರಾಗೋಣ. ಇಲ್ಲಿಗೆ ಜಕರ ಪ್ರವಾದನ ಗ್ರಂಥದ 2 ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿವರೆಗೂ ದೇವಾದಿದೇವನೇ ನಮ್ಮ ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಮುಂದೆ ನಾವು ಜಕರ ಪ್ರವಾದನ ಗ್ರಂಥದ 3 ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಸರ್ವಶಕ್ತನಾದ ದೇವರು ಜಕರನಿಗೆ 10 ದರ್ಶನದ ಕುರಿತು ತಿಳಿಸಿದ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳುತ್ತಾ ಇದ್ದೇವೆ. ಇದು ಸತ್ಯವೇದದಲ್ಲಿ ವಿಶೇಷವಾದಂತಹ ಭಾಗವಾಗಿದೆ. ಈ 10 ದರ್ಶನಗಳನ್ನು ಒಂದಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿ ಜಕರನು ಬರೆದಂತಹ ವಿಷಯಗಳನ್ನು ನಾವು ಬೇರೆ ಪ್ರವಾದಿಗಳು ಹೇಳುವಂತಹ ವಿಷಯಕ್ಕೆ ಹೋಲಿಸುವುದು ಒಳ್ಳೆಯದಲ್ಲವೇ? ಪೇತನ್ ಬರೆದ 2 20 ವಚನದಲ್ಲಿ ಹೀಗೆ ಓದುತ್ತೇವೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲ ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಯಾವುದಕ್ಕೂ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. ಮುಂದೆ ನಾವು ಯೆಹೋಶುವ ಹಾಗೂ ಸೈತಾನನ ದರ್ಶನದ ಕುರಿತು ನಾವು ತಿಳಿದುಕೊಳ್ಳೋಣ. ಜಕರ ಪ್ರವಾದನ ಗ್ರಂಥ 3:1 ವಚನದಲ್ಲಿ ಹೀಗೆ ಓದುತ್ತೇವೆ, ಆನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು ಎಂಬುದಾಗಿ. ಪ್ರಿಯರೇ, ಒಂದು ವಿಷಯವನ್ನು ನಾವು ತಿಳಿದಿರಬೇಕು, ಅದೇನೆಂದರೆ ಇಲ್ಲಿ ತಿಳಿಸುವಂತಹ ಯೆಹೋಶುವನು ಮೋಶೆಯ ನಂತರ ಇಸ್ರಾಯೇಲರನ್ನು ನಡೆಸಿದ ಯೆಹೋಶುವನಲ್ಲ. ಇಲ್ಲಿ ತಿಳಿಸುವಂತಹ ಯೆಹೋಶುವನು ಮಹಾಯಾಜಕನಾಗಿ ಸೇವೆಯನ್ನು ಮಾಡುತ್ತಿದ್ದಾನೆ. ಅಂದರೆ ಅವನು ಬಾಬೇಲಿನಿಂದ ಹಿಂದಿರುಗಿ ಬಂದ ಜನಶೇಷಕ್ಕೆ ಅವನು ಮಹಾಯಾಜಕನಾಗಿದ್ದಾನೆ. ಯೆಹೋಶುವ ಅಂದರೆ ಯೆಹೋವನು ರಕ್ಷಿಸುತ್ತಾನೆ ಎಂಬುದಾಗಿ. ಅಂದರೆ ಗ್ರೀಕ್ ಭಾಷೆಯಲ್ಲಿ ಅದನ್ನು ಯೇಸು ಎಂಬುದಾಗಿ ಕರೆಯಲಾಗುತ್ತದೆ. ದೇವದೂತನು ಯೇಸುಕ್ರಿಸ್ತನ ಜನರ ಕುರಿತು ಹೇಳುವಾಗ ಮತ್ತಾಯನ ಬರೆದ ಸುವಾರ್ತೆ 21 ವಚನದಲ್ಲಿ ಹೀಗೆ ಹೇಳುತ್ತಾನೆ, ಅದೇನೆಂದರೆ ಆಕೆಯು ಒಬ್ಬ ಮಗನನ್ನು ಹೊಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಪ್ರಿಯರೇ, ನಿಮಗಾಗಿ ಮತ್ತೊಂದು ಸಾರಿ ಉತ್ತನೆ ದಮಾಡಿ ಕೇಳಿಸಿಕೊಳ್ಳ್ರಿ. ದೇವದೂತನು ಹೇಳುವಂತ ವಿಷಯ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ನನಾತ್ಮೀಕ ಸಹೋದರ ಸಹೋದರಿಯರೇ, ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು ಎಂಬುದಾಗಿ ಓದಿಕೊಂಡಿದ್ದೇವೆ. ಅಂದರೆ ಆ ದೂತನು ಬೇರೆ ಯಾರೂ ಆಗಿರದೆ ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಅದರ ಕುರಿತು ನಾವು ಈಗಾಗಲೇ 2 ಓದಿಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. 3 ಹತ್ತನೇ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ಸೈತಾನನು ಯೆಹೋಶುವನಿಗೆ ಪ್ರತಿ ಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದಾನೆ ಎಂಬುದಾಗಿ. ಜಕ್ಕರಿಯನು ಯೆಹೋಶುವನನ್ನು ಕಂಡನು, ಅದೇ ಸಮಯದಲ್ಲಿ ಸೈತಾನನ್ನು ಕೂಡ ಕಂಡನು. ಅಂದರೆ ಸೈತಾನನು ಇರುವಂತಹ ವಿಷಯ ಸತ್ಯ ಎಂಬುದಾಗಿ ತಿಳಿದು ಬರುತ್ತದೆ. ಆದರೆ ಅನೇಕ ವಿಶ್ವಾಸಿಗಳು ಅನ್ನಿಸಿಕೊಂಡವರು ಸೈತಾನನ ಇರುವಿಕೆಯ ವಿಷಯವನ್ನು ಮರೆತು ಹೋಗಿದ್ದಾರೆ. ಆದರೆ ಅವನು ಎಲ್ಲಿಯೂ ಹೋಗಿಲ್ಲ, ಅವನು ನಮ್ಮ ಮಧ್ಯದಲ್ಲೇ ಯಾವಾಗಲೂ ಇರುತ್ತಾನೆ. ಆದರೆ ದೇವರು ಒಳ್ಳೆಯವನು, ನಮ್ಮ ರಕ್ಷಣೆಗೆ ನಮ್ಮ ಬಿಡುಗಡೆಗೆ ಯೇಸು ಕ್ರಿಸ್ತನೇ ಆಧಾರವಾಗಿದ್ದಾನೆ. ಆತನೇ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾನೆ. ಸೈತಾನನು ಯೆಹೋಶುವನ ಬಲಗಡೆಯಲ್ಲಿ ನಿಂತುಕೊಂಡಿದ್ದಾನೆ ಎಂಬುದಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾದರೆ ಪ್ರಿಯರಿ, ಅವನು ಬಲಗಡೆಯಲ್ಲಿ ನಿಂತುಕೊಂಡು ಯೆಹೋಶುವನಿಗೆ ಸಹಾಯ ಮಾಡುತ್ತಿದ್ದಾನಾ, ಅಥವಾ ಅವನ ವಿರುದ್ಧವಾಗಿ ದೂರು ಹೇಳುತ್ತಿದ್ದಾನಾ? ಪ್ರಿಯರಿ, ಸೈತಾನನು ಅವನ ಬಲಗಡೆಯಲ್ಲಿ ಯಾಕೆ ನಿಂತಿದ್ದಾನೆಂದರೆ ಅವನ ವಿಷಯದಲ್ಲಿ ದೂರು ಹೇಳುವುದಕ್ಕೆ ನಿಂತಿದ್ದಾನೆ. ಆದರೆ ನಮಗೊಬ್ಬ ಮಧ್ಯಸ್ಥನು ಇದ್ದಾನೆ, ಆತನು ನಮ್ಮ ಹಾಗೂ ತಂದೆಯಾದ ದೇವರ ಮಧ್ಯದಲ್ಲಿ ಇದ್ದುಕೊಂಡು ನಮ್ಮ ಪರವಾಗಿ ವಾದಿಸುತ್ತಾನೆ. ಆತನು ಯಾರು ಪ್ರಿಯರೇ? ಆತನೇ ಯೇಸು ಕ್ರಿಸ್ತನು. ಹಾಗಾದರೆ ನಮಗೆ ಈ ಮಧ್ಯಸ್ಥನಾದ ಯೇಸು ಕ್ರಿಸ್ತನು ಯಾಕೆ ಬೇಕು? ಗ್ರಂಥಕರ್ತನಾದ ಯೋಹಾನನು ಪ್ರಕಟಣೆ ಗ್ರಂಥ 12:10 ಹೀಗೆ ಬರೆಯುತ್ತಾನೆ, ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು, ಅದು ಈಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು, ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು, ಹಾಗಲಿರಲು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ನಿಮಗಾಗಿ ಮತ್ತೊಂದು ಸಾರಿ ಗೊತ್ತಿನ ದಯಮಾಡಿ ಕೇಳಿಸಿಕೊಳ್ಳ್ರಿ. ಪ್ರಕಟಣೆ ಗ್ರಂಥ 12:10 ಅವನ ದೂತರು ಅವನೊಂದಿಗೆ ದಬ್ಬಲ್ಪಟ್ಟರು, ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು, ಅದು ಈಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು, ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು, ಹಾಗಲ್ಲಿರಲು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಆ ದೂರುಗಾರನು ಯಾರು? ಅವನೇ ಸೈತಾನನು. ನನಾತ್ಮಿಕ ಸಹೋದರ ಸಹೋದರಿಯರೇ, ಯಾವಾಗ ನಾವು ದೇವರ ಮಕ್ಕಳಾಗುತ್ತೇವೋ ಆಗ ಸೈತಾನನು ನಮ್ಮ ವಿಷಯದಲ್ಲಿ ಯಾವಾಗಲೂ ತಪ್ಪನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡಿ ದೇವರ ಮುಂದೆ ಆಪಾದಿಸುತ್ತಾನೆ. ಆದ್ದರಿಂದ ಪ್ರಿಯ ದೇವಜನರೇ, ನಾವು ಜೀವಿಸುವಂತಹ ಎಲ್ಲಾ ಸಮಯಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಯೇಸುಕ್ರಿಸ್ತನನ್ನು ಹಾಗೂ ಆತನ ಅತ್ಯಧಿಕವಾದ ಬಲವನ್ನು ಶಕ್ತಿಯನ್ನು ಆಚರಿಸಿಕೊಂಡವರಾಗಿ ಬಲಗೊಳ್ಳಬೇಕು ಹಾಗೂ ಈ ಲೋಕದಲ್ಲಿ ಜಯದ ಜೀವಿತವನ್ನು ಜೀವಿಸಬೇಕು. ಯಾವಾಗ ನಾವು ಯೇಸುಕ್ರಿಸ್ತನ ಮೆಚ್ಚುವಂತಹ ಕಾರ್ಯಗಳನ್ನು ಮಾಡುತ್ತೇವೋ ಆಗ ಸೈತಾನನು ನಮ್ಮಿಂದ ದೂರ ಹೋಗುತ್ತಾನೆ. ಜಕರೇ ಪ್ರವಾದನ ಗ್ರಂಥ 3:1 ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ಆನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿ, ಸೈತಾನನು ಯೆಹೋಶುವನ ವಿಷಯದಲ್ಲಿ ದೂರನ್ನು ಹೇಳುತ್ತಿರಬಹುದು, ಅದು ಅವನ ಕೆಲಸವಾಗಿದೆ. ಆದರೆ ದೇವರ ಮಕ್ಕಳಾದ ನಾವು ಯಾವುದಕ್ಕೂ ಹೆದರುವುದು ಬೇಡ. ಯಾಕಂದರೆ ಯೋಹಾನನು ಬರೆದ 1:2 ಹೀಗೆ ಓದುತ್ತೇವೆ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಎಂಬುದಾಗಿ. ಪ್ರಿಯರೇ, ಎಂಥ ಶ್ರೇಷ್ಠವಾದಂಥ ವೇದ ವಚನಗಳಲ್ಲವೇ! ನಿಮಗಾಗಿ ಮತ್ತೊಂದು ಸಾರಿ ಒತ್ತನೆ ದಯಮಾಡಿ ಕೇಳಿಸಿಕೊಳ್ಳ್ರಿ. ಯೋಹಾನನು ಬರೆದ ಮೊದಲಿನ ಪತ್ರಿಕೆ 2ನೇ ಅಧ್ಯಾಯ ಪ್ರಾರಂಭದ 2 ವಚನಗಳಲ್ಲಿ ಹೀಗೆ ಓದುತ್ತೇವೆ: ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸುಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ದೇವರ ದೂತನು. ಆತನ ಮುಂದೆ ಯೋಹೋಶುವನು ನಿಂತಿದ್ದಾನೆ ಎಂಬುದಾಗಿ ಜಕರ್ಯನು ತನ್ನ ದರ್ಶನದಲ್ಲಿ ಕಾಣುತ್ತಾ ಇದ್ದಾನೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸಿದ್ದೇವೆ. ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ಇಂದು ನಾವು ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವುದಾದರೆ ಖಂಡಿತವಾಗಿ ಲೋಕದಲ್ಲಿ ನಾವು ಆಶೀರ್ವಾದ ನಿಧಿಯಾಗ್ತೇವೆ. ನಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದವಾಗುತ್ತದೆ, ದೇವರಿಗೆ ಮಹಿಮೆಯಾಗುತ್ತದೆ. ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ನಮ್ಮ ಜೀವಿತದ ಮೂಲಕ ದೇವರನ್ನೇ ಘನಪಡಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರ ಕೃಪೆ, ಸಮಾಧಾನ, ಸಂತೋಷ ನಿಮ್ಮೊಂದಿಗೆ ಸದಾ ಇರಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ, ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ: ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ಯೆರೆಮೀಯ 1:19.
ನಮ್ಮ ನೆಚ್ಚಿನ ಶ್ರೋತೃಗಳೇ, ಇದುವರೆಗೂ ಪ್ರಸಾರವಾದ ದೈವಾನ್ವೇಷಣೆ ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕಾಗಿ ತುಂಬಾ ವಂದಿಸುತ್ತೇವೆ. ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರಸಾರವಾಗುವ ಈ ಕನ್ನಡ ಕಾರ್ಯಕ್ರಮದ ಗುಣಮಟ್ಟವು ಇನ್ನೂ ಉತ್ತಮವಾಗಿ ರೂಪುಗೊಳಿಸಲು ನಿಮ್ಮ ಅಮೂಲ್ಯವಾದ ಸಲಹೆಗಳಿಗಾಗಿ ನಾವು ಎದುರು ನೋಡುತ್ತೇವೆ. ನಿಮ್ಮ ನೆಚ್ಚಿನ ಗೀತೆ ಮರುಪ್ರಸಾರ ಮಾಡಬೇಕಾಗಿ ಕೋರಿದರೆ ನಮ್ಮ ವಿಳಾಸಕ್ಕೆ ಇಂದೇ ಸಂಪರ್ಕಿಸಿ. ನಿಮ್ಮ ಪತ್ರಗಳು ನಮಗೆ ಪ್ರೋತ್ಸಾಹ ನೀಡುವುದಲ್ಲದೆ ನಿಮಗಾಗಿ ನಾವು ಮನಸಾರೆ ಪ್ರಾರ್ಥಿಸುತ್ತೇವೆ.
ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kannadattb@radio882.com.
ನಮಸ್ಕಾರ ಪ್ರಿಯರೇ.